ಶ್ರೀ ಗುರುಭ್ಯೋ ನಮಃ. ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಪುನಃ ಒಂದು 15 ನಿಮಿಷಗಳ ಕಾಲ ಚಿಂತನೆಯನ್ನು ಮುಂದುವರಿಸಬೇಕು ಅಂತ ಅಪ್ಪಣೆ ಆಗಿದೆ. ಪಾಪ, ತುಂಬಾ ಹೊತ್ತಿನಿಂದ ಕೂತಿದ್ದೀರಾ, ಊಟದ ಮುಂದೆ ಕಾಟ ಅಂತ ಪ್ರವಚನ ಆಗಬಾರದು. ಆದರೂ ಊಟಕ್ಕೋತ್ರ ಅಡಿಗೆ ಆಗ್ಬೇಕಲ್ಲ, ಅಡಿಗೆ ಆಗುವವರಿಗಾದರೂ ಚೂರು ಸಮಯ ಇದೆ. ಆದ್ದರಿಂದ ಇದನ್ನು ಹೇಳಿಕೊಟ್ಟದ್ದು ಯಾರು, ಸಮಯ ಇದೆ ಅದನ್ನು ವ್ಯರ್ಥ ಮಾಡಬಾರದು ಅಂತ. ಧೃತರಾಷ್ಟ್ರ ನಿದ್ದೆ ಬರಲಿಲ್ಲ, ಮುಂದೆ ತನ್ನ ಮಗ ಎಲ್ಲ ಸೇರಿ ಯುದ್ಧ ಮಾಡಲಿಕ್ಕಿದ್ದಾರೆ, ಯುದ್ಧ ಪ್ರಾರಂಭ ಆಗಲಿಕ್ಕಿದೆ ಅಂತ ಕಾಲಕ್ಕೆ ಧೃತರಾಷ್ಟ್ರನಿಗೆ ಯುದ್ಧ ನಿದ್ದೆ ಬರ್ತಾ ಇಲ್ಲ. ಯಾಕೆ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ರೆ ಮೊದಲೇ ಗೊತ್ತಿತ್ತು ತನಗೆ ತನ್ನ ಮಗ ಸತ್ತು ಹೋಗ್ತಾನೆ ಅಂತ. ಭಾರತದ ಆದಿಯಲ್ಲೇ ಒಂದು 45 ಶ್ಲೋಕಗಳಲ್ಲಿ ಧೃತರಾಷ್ಟ್ರ ತಾ ಹೇಳಿದ್ದೆಲ್ಲ ಬರುತ್ತೆ. ನನಗೆ ಮೊದಲೇ ಗೊತ್ತಿತ್ತು ಈ ಕಾರಣ ಈ ಕಾರಣ ಅಂತ ಅನೇಕ ಕಾರಣಗಳು ಕೊಡುತ್ತಾ ನನ್ನ ಮಗನಿಗೆ ಗೆಲುವು ಬರುವುದಿಲ್ಲ ಅಂತ ಮೊದಲೇ ಗೊತ್ತಿತ್ತು, ಸತ್ತು ಹೋಗ್ತಾನೆ ಅಂತ ಗೊತ್ತಿತ್ತು. ಎಂಥ ಪರಿಸ್ಥಿತಿ ಅಂದರೆ ಮಗನ ಮಾತನ್ನು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ ಎಂಬ ಪರಿಸ್ಥಿತಿ ಇದ್ರೂ ಕೂಡ ಮಗನ ಮಾತನ್ನು ತಳ್ಳಿ ಹಾಕಲಾರದ ಪರಿಸ್ಥಿತಿ. ಅಂಥ ಕಾಲಕ್ಕೆ ರಾತ್ರಿ ನಿದ್ದೆ ಬರಲಿಲ್ಲ, ನಿದ್ದೆ ಬಾರದಿರುವ ಕಾಲಕ್ಕೆ ವಿದುರನನ್ನು ಕರೆದ. ವಿದುರ, ನಿದ್ದೆ ಬರ್ತಾ ಇಲ್ಲ, ನಾನೇನ್ ಮಾಡಲಿ, ಚೂರು ಪುರಾಣ ಹೇಳಿ. ಅಂದ್ರೆ ನಿದ್ದೆ ಬರಬೇಕಾದ್ರೆ ಪುರಾಣ ಬೇಕು. ಅಲ್ಲ, ನಿದ್ದೆ ಬರ್ದಿಲ್ಲ, ಗೋಡೆ ನೋಡತಾ ಕೂಡೋಕ್ಕಿಂತ ಪುರಾಣ ಕೇಳೋದು, ಕಾಲ ಹರಣ ಮಾಡದೆ ಭಗವಂತನ ಚಿಂತನೆ ಮಾಡುವುದು ಉಚಿತ ಅಂತ ತೋರಿಕೊಟ್ಟ ಜ್ಞಾನಿ ಧೃತರಾಷ್ಟ್ರ. ಹಾಗೆ ಚೂರು ಚಿಂತನೆ ಮಾಡೋಣ. ಎಲ್ಲಿಗೆ ನಿಂತಿದ್ದು? ಅಧ್ಯಾತ್ಮ ರಸರಂಜನೆಯಲ್ಲಿ ಚೂರು ಭಾಗ. ಅಧ್ಯಾತ್ಮ ರಸರಂಜನೆಯನ್ನ ಮೂರು ಭಾಗ ಮಾಡುತ್ತಾರೆ. ಮೂರು ಭಾಗ ಅಂದರೆ ಮೊದಲನೆಯ ಭಾಗ ಭಗವಂತನನ್ನ ಮನಸ್ಸಲ್ಲಿ ನೆಲೆಗೊಳಿಸೋದು, ಭಗವಂತನ ಮನಸ್ಸಿಗೆ ಆಹ್ವಾನ ಕೊಡೋದು. ಎರಡನೇ ಭಾಗ ನಿಂತ ಭಗವಂತನ ಸ್ತೋತ್ರ ಮಾಡೋದು. ಮೂರನೇ ಭಾಗ ಇಡೀ ಜೀವನವನ್ನೇ ಭಗವಂತನ ಪೂಜಾ ಅಂತ ಹೇಗೆ ಅರ್ಪಣೆ ಮಾಡಬೇಕೆಂಬುದನ್ನ ಅಲ್ಲಿ ತಿಳಿಸಿಕೊಡುತ್ತಾನೆ. ಅದರಲ್ಲಿ ಸುಂದರವಾದ ಘಟ್ಟ ಯಾವುದು ಅಂದರೆ, ಒಮ್ಮೆ ನೋಡಿ ನಮ್ಮ ಜೀವನದಲ್ಲಿ ದೇವರಿಗೆ ನಾವೇನಾದರೂ ಕೊಡ್ಲಿಕ್ಕಾಗುತ್ತಾ? ನಮ್ಮ ಹತ್ತಿರದ ದುಡ್ಡು ಕೊಡ್ತೀವಿ, ಏನೋ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಕೊಟ್ಟು ನಾ ಕೊಟ್ಟೆ ಅಂತ ಸಂತೋಷ ಪಡ್ತಾ ಇರ್ತೀವಿ. ದೇವರಿಗೆ ಇದು ಕೊಟ್ಟು ಅದು ಕೊಟ್ಟು ಅಂತ ಬೋರ್ಡ್ ಅಲ್ಲಿ ದೊಡ್ಡ ಅಕ್ಷರ ಹಾಕಿಸ್ಕೊಳ್ತೀವಲ್ಲ, ಮತ್ತ ಪಾಲಿಶ್ ಅಲ್ಲಿ ಹೇಳ್ತಾ ಇರ್ತೀವಿ ಮೇಲೆ ನಮ್ದೇನ್ರಿ ಎಲ್ಲಾ ದೇವರೇ ಮಾಡಿಸಿದ್ದು, ಮತ್ತೆ ಬೋರ್ಡ್ ಯಾಕೆ ಬೇಕು? ಒಳಗೆ ನನ್ನ ಹೆಸರು ಬೇಕು, ಮೇಲ್ನೋಟಕ್ಕೆ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಈ ಡೊಂಬರಾಟ ಬಿಡಿ ಅಂತಾರೆ, ಒಳಗೊಂದು ಹೊರಗೊಂದು ಬೇಡ, ಎಲ್ಲ ಅವನೇ ನಮ್ಮಲ್ಲಿ ನಿಂತು ಮಾಡಿಸಿದ್ದು, ಎಲ್ಲ ಅವನದ್ದೇ ಎಂಬ ಚಿಂತನೆ ಬರಲಿ ಅಂದ್ರು. ಇಲ್ಲಿ ದೇವರ ಹತ್ರ ನಾವು ಏನಾದ್ರೂ ಕೊಡ್ಲಿಕ್ಕೆ ಹೋದ್ರೆ, ನಾವು ಯಾರಿಗಾದ್ರೂ ಏನಾದ್ರೂ ಕೊಡಬೇಕಾದ್ರೂ ಕೂಡ ನಾವು ಅವರಿಗೆ ಏನು ಉಪಯೋಗ ಆಗುತ್ತೋ ಅವಸರ ಇದೋ ತಿಳಿದುಕೊಟ್ರೆ ಅವರು ಖುಷಿ ಪಡ್ತಾರೆ. ನಮ್ಮತ್ರ ಇದ್ದದ್ದೇ ಕೊಟ್ರೆ ಅವರ ಹತ್ರ ತುಂಬಾ ಇರುತ್ತೆ, ಪಕ್ಕದಲ್ಲಿ ಹಾಕ್ತಾರೆ, ಕೊಟ್ಟದ್ದಕ್ಕೆ ಒಂದು ನಕ್ಕು ನಗ್ತಾರೆ ಅಷ್ಟೇನೆ, ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅದೇ ಅವರಿಗೆ ಬೇಕಾದ ಕೊಟ್ರೆ ಖುಷಿ ಮುಖ ಅಗೋಲ ಆಗಿಬಿಡುತ್ತೆ. ಅದಕ್ಕೆ ಊಟದಲ್ಲೂ ಕೂಡ ನಮ್ಮಲ್ಲಿ ಚಾಲ್ತಿ ಇದೆ, ಇವಾಗ ತಪ್ಪಿದೆ. ಯಾರನ್ನಾದರೂ ಊಟಕ್ಕೆ ಕರೆದರೆ ಕರೀಲಿಕ್ಕೆ ಹೋದಾಗ ಕೇಳಬೇಕಂತೆ, ಅಂದ್ರೆ ಇವತ್ತು ಊಟ ಅಂದ್ರೆ ಒಂದು ಗಂಟೆ ಮುಂಚೆ ಊಟ ಕರಿಬಾರದು, ಮೊದಲೇ ಹೋಗಿ ಅವರನ್ನ ಊಟಕ್ಕೆ ಹೇಳಬೇಕಂತೆ. ಊಟಕ್ಕೆ ಹೇಳುವಾಗ ನಿಮಗೆ ಇಷ್ಟವಾದ ಪದಾರ್ಥ ಯಾವುದು ಅಂತ ಕೇಳಿ ಆ ಪದಾರ್ಥವೇ ಅಡಿಗೆ ಮಾಡಿಸಿದರೆ ನಾವು ಬಲವಂತ ಮಾಡಬೇಕಾಗಿಲ್ಲ, ಅವರೇ ಹೊಟ್ಟೆ ತುಂಬಾ ಊಟ ಮಾಡುತ್ತಾರೆ. ಇನ್ನ ಚೂರು ಬಲವಂತ ಮಾಡಿದ್ರೆ ಜಾಸ್ತಿ ಮಾಡುತ್ತಾರೆ. ನಾವು ಕರೆಯೋದವರನ್ನ ಮಾಡೋದೆಲ್ಲ ಇಷ್ಟ ಇರೋ ಪದಾರ್ಥಗಳೇ, ಅವರಿಗೆ ಹಾಗಲಕಾಯಿ ಕಂಡ್ರೆ ಆಗಲ್ಲ. ನಾವು ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಚಟ್ನಿ, ಹಾಗಲ ಹುಳಿ, ಹಾಗಲಕಾಯಿ ಸಾರು ಎಲ್ಲ ಅದೇ ಮಾಡಿದರೆ ಗತಿ ಏನು ಅವರದ್ದು? ಮತ್ತು ಕೇಳೋದು ಎದುರೋದಿದೆ ತಂತ್ರಗ್ರಾಹ್ಯಂ ಅಂತೇಳಿ, ಏನು ಬೇಕು ಅಂತ ತಗೊಳ್ಳಿ, ಏನು ತಗೊಳ್ತಾರೆ, ಏನು ತಗೊಳ್ಳಿಕ್ಕಿಲ್ಲ. ಆದ್ದರಿಂದ ನಾವು ಒಬ್ಬರನ್ನ ಕರೆದು ಊಟಕ್ಕೆ ಹಾಕಬೇಕಾದರೆ ಅವರಿಗೆ ಬೇಕಾದ್ದು ಕೇಳಿಕೊಡಿ ಅಂತ ಶಾಸ್ತ್ರ ಹೇಳೋದಾದರೆ, ದೇವರಿಗೆ ಕೊಡೋದಾದರೆ ಏನು ಬೇಕು ಅಂತ ದೇವರನ್ನ ಕೇಳಿದ್ರ ಅಂತ ಕೇಳುತ್ತೆ ಶಾಸ್ತ್ರ. ನಾವು ಕೇಳಿ ತಂಟೆ ಹೋಗಲ್ಲ. ಅದಕ್ಕೆ ದೇವರಿಗೆ ನಮ್ಮಿಂದ ಬೇಕಾದ್ದು ಏನಾದರೂ ಉಂಟ? ಏನೂ ಇಲ್ಲ ಅಂದರು. ಅದಕ್ಕೆ ನಾವೊಂದು ಅದಕ್ಕೆ ನಾವು ಕೇಳಲಿಕ್ಕೆ ಹೋಗಲ್ಲ, ಅವನಿಗೇನು ಬೇಡ ಶಾಸ್ತ್ರ ಹೇಳುತ್ತೆ. ಆದರೆ ಹೇಳ್ತಾ ಇದ್ದಾರೆ, ನಾವು ಕೇಳಿದರೆ ನಿನಗಾಗಿ ಯಾವುದು ಬೇಡ, ನಿನಗೆ ಆಸೆ ಇಲ್ಲ. ಒಂದು ವೇಳೆ ನಾನು ಕೊಡಬೇಕು ಅಂದುಕೊಂಡಾಗ ನನ್ನ ಹತ್ರ ಇರೋದರಲ್ಲಿ ಯಾವುದು ನೀನು ಸ್ಪರ್ಶ ಮಾಡಲಿಕ್ಕೆ ಇಚ್ಛಾ ಪಡ್ತೀಯ ಅಂದರೆ, ಅವಾಗ ಹೇಳುತ್ತಾರೆ ದೇವರಿಗೆ ನಾವು ಏನು ಕೊಟ್ಟರೆ ದೇವ ಖುಷಿಪಟ್ಟಾನು ಅಂದರೆ, ಮನವ ನಿಂತರೆ ತನ್ನ ನೀವನು. ಹೌದ್ ತಾನೆ, ಮನಸ್ಸು ಕೊಟ್ಟರೆ ದೇವರಿಗೆ ದೇವ ಖುಷಿ ಪಡ್ತಾನಂತೆ. ಯಾಕೆ? ಅವನ ಹತ್ರ ನಮ್ಮ ಮನಸ್ಸಿಟ್ಕೊಂಡು ಅವನೇ ಮಾಡಬೇಕಾಗಿದೆ. ನಾವು ದೇವರಲ್ಲಿ ಮನಸ್ಸಿಟ್ಟರೆ ನಾವು ಉದ್ಧಾರ ಆಗ್ತೇವೆ, ನಾವು ಉದ್ಧಾರ ಆದರೆ ದೇವರಿಗೆ ಖುಷಿ. ಅದಕ್ಕಾಗಿ ನಿಮ್ಮ ಮನಸ್ಸು ನನಗೆ ಕೊಡಿ, ಇನ್ನೇನು ಬೇಕಾಗಿಲ್ಲ ಅಂದ. ನಾವು ಏನು ಬೇಕಾದರೂ ಕೊಡ್ತೇವೆ, ಮನಸ್ಸು ಮಾತ್ರ ಕೊಡಲಿಕ್ಕೆ ಸಿದ್ಧ ಇರಲ್ಲ. ಅದೇ ನೋಡಿ, ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಅರಣ್ಯಕಾಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ, ಶಾಸ್ತ್ರದ ವಿಚಾರವನ್ನು ನಿರ್ಣಯ ಮಾಡಿಕೊಡುತ್ತಾರೆ. ಸಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ. ಸಾಧನೆ ಅಂದ್ರೆ ಬೆಳಿಗ್ಗೆದ್ದು ಆಚಮನ, ಸ್ನಾನ, ಸಂಧ್ಯಾ ಪೂಜಾ ಎಲ್ಲ ಇದೆಯಲ್ಲ, ಬೇಕಾದಷ್ಟಿದೆ, ಇದೆಲ್ಲ ಸಾಧನೆ ಅಲ್ಲ ಅಂತ ಯಾರಂದ್ರು. ಆದರೆ ಇವೆಲ್ಲ ಪ್ರಧಾನ ಸಾಧನೆಗಳಲ್ಲ. ಪ್ರಧಾನ ಸಾಧನೆ ಒಂದಿದೆ, ಅದು ಬರಲಿಕ್ಕೆ ಸಾಧನೆಗಳು ಇವೆಲ್ಲ. ನೀವು ಮಾಡುತ್ತಾರೋ ಎಲ್ಲ, ಮೊನ್ನೆ ಮಾಡಿದ್ರಲ್ಲ ಯಾವುದು 33 ಅಪೂಪದಾನ, ಆ ದಾನ, ಈ ದಾನ ಎಲ್ಲ ಒಂದು ಬರಲಿಕ್ಕೆ. ಏನು ಬರಲಿಕ್ಕೆ ಅಂದರೆ ಹೇಳುತ್ತಾರೆ, ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಅದು ಏನೇ ಮಾಡುತ್ತಿರೋ ಸಾಧನೆ ಅಂತಿಟ್ಟುಕೊಂಡು ಅದರಿಂದ ಮನಸ್ಸು ಶ್ರೀಹರಿಯ ಪಾದದಲ್ಲಿ ಆದರಪೂರ್ವಕವಾಗಿ ಪ್ರತಿಯೊಂದು ನಿಮಿಷ ನಿಲ್ಲಬೇಕು. ಬದುಕಿದಷ್ಟು ಕಾಲ ಪ್ರತಿಯೊಂದು ನಿಮಿಷ ಶ್ರೀಹರಿಯ ಪಾದದಲ್ಲಿ ಮನಸ್ಸು ಆದರಪೂರ್ವಕವಾಗಿ ಇದ್ದ ಅದೇ ಸಾಧನೆ ಅಂದರು. ಅದು ಬರಲಿಕ್ಕೆ ಮಿಕ್ಕದ್ದೆಲ್ಲ ಸಾಧನೆ. ಹಾಗಾದರೆ ದೇವರು ಕೂಡ ನಮ್ಮಿಂದ ಏನು ಕೊಟ್ಟರೆ ಖುಷಿ ಪಡ್ತಾನೆ ಅಂದರೆ, ಮನಸ್ಸನ್ನ ಸತತ ಅವನಲ್ಲಿ ಆದರಪೂರ್ವಕವಾಗಿ ಇಟ್ಟರೆ ಖುಷಿ ಪಡುತ್ತಾನೆ. ಹೌದ್ ತಾನೆ? ಆದರೆ ಒಂದು ಸಲ ನೋಡಿಕೊಳ್ಳಿ, ನಾನು ಯಾರನ್ನ ಟೀಕೆ ಮಾಡ್ಲಿಕ್ಕೆ ಬಂದವನಲ್ಲ, ನಾನು ನಿಮ್ ಜೊತೆಗೆ ಸೇರಿದವನೇ. ಚೂರು ನಾನು ಕಾಣಲ್ಲ ಅಂತ ಮೇಲೆ ಇಟ್ಟಿದ್ದಾರಷ್ಟೇ, ಎಲ್ಲ ಒಂದೇ ಹಾದಿಯಲ್ಲೇ ಒಂದೇ ಹಡಗಿನಲ್ಲೇ ಹೋಗ್ತಾ ಇರೋವರೆ. ಆದರೆ ನಮ್ಮ ಜೀವನದಲ್ಲಿ ನೋಡಿಕೊಂಡಾಗ ದೇವರ ನೆನಪು ಎಷ್ಟೊತ್ತಿರುತ್ತೆ, ಈ ಸಾಧನೆ ಎಷ್ಟಾಗ್ತಾ ಇದೆ, ಇರೋದೆಷ್ಟು ಕಾಲ ನಮಗೆ 24 ತಾಸು, ಅದರಲ್ಲಿ ನಿದ್ದೆಗೆ ಎಷ್ಟು ಕಾಲ ಅದು ರಹಸ್ಯ ಹೇಳಬಾರದು. 8 ಹೇಳೋಣ, ಸರಿ 8, 10, 11, 12 ಯಥಾಶಕ್ತಿ ಯಥಾಮತಿ ಇರುತ್ತೆ. ಇಲ್ಲ ಇಲ್ಲ, ಸರಿ 8 ಇಟ್ಟುಕೊಳ್ಳೋಣ. 8 ಇಟ್ಟುಕೊಂಡ್ರೆ ಎಷ್ಟು ಉಳಿಯುತ್ತೆ? 16 16 ದೇವರಿಗೆ ಡೊನೇಷನ್ ಕೊಡೋದೆಷ್ಟು? 2 ಗಂಟೊತ್ತ ಮಹಾ ಕೊಟ್ರೆ 2 ತಾಸು ಆದ ಮೇಲೆ ಮತ್ತು ಮಾರನೇ ದಿನದವರೆಗೂ ದೇವರ ಬಾಗಿಲು ತೆಗೆಯಲ್ಲ. ನಮ್ದೇ ಜೀವನ, ಅಲ್ಲಿಂದ ಬೈಫರ್ಕೇಟ್ ಮಾಡಿಬಿಡ್ತೇವೆ. 2 ಅವರ್ಸ್ ನಿನಗೆ ಅಂತರ, ನಮ್ದೇ ಆಯಿತು, ಸರಿ ಬಿಡಪ್ಪ, ದೇವ ಅಡ್ಜಸ್ಟ್ ಆಗ್ತಾನೆ, ಇರ್ಲಿ ಬಿಡು. ಆ 2 ಅವರ್ಸ್ ಅಲ್ಲಾದ್ರೂ ಕೂಡ, ಆ 2 ಗಂಟೆಯಲ್ಲಾದ್ರೂ ಕೂಡ ನನ್ನ ಹತ್ರ ಇರ್ತೀಯ, ಅಯ್ಯೋ 2 ತಾಸು ದೇವರ ಹೇಳ್ತಾರೆ. ನಮ್ಮವರು ದೇವರ ಮನೆಗೆ ಹೋದ್ರೆ ಸಾಕ್ರೆ 2 ತಾಸು ಹೊರಗೆ ಬರೋದೇ ಇಲ್ಲ. ಏನ್ ಮಾಡಿದ್ರೆ ಅಲ್ಲಿ ಕೂತು? ಏ ಸಾಲಿಗ್ರಾಮ, ಇನ್ನ ಕೆಲವು ಶಬ್ದ ಬೇರೆ ಬಳಸ್ತಾರೆ, ಸಾಲಿಗ್ರಾಮ ತೊಳಿತಾರೆ. ತೊಳೆಯುವ ಶಬ್ದ ಎಮ್ಮೆಗಳಿಗೆ ಬಳಸೋದು, ಎಮ್ಮೆ ತೊಳೆಯೋದು ಅಂತ. ಸಾಲಿಗ್ರಾಮಕ್ಕೆ ಅಭಿಷೇಕ ಅಂತ. ಬಡಸ್ತಾರ ಅದಕ್ಕೆ. ಸರಿ, ನಾನು ಯಾಕೆ ಹೇಳಿದೆ, ಇಡೀ ಪೂಜಾ ಮಾಡಿದ್ರಪ್ಪ, ಹೋದ ಕಾಲಕ್ಕಿಂತ ಆ ಪ್ರತಿಮಾ ಸಾರಿಗ್ರಮ ಎಲ್ಲ ಇಟ್ಟುಕೊಂಡು ಪೂಜಾ ಏನು ಭಯಂಕರ ಆಯಿತು, ಆರತಿ ಎಲ್ಲ ಆಯಿತು, ಹೊರಗೆ ಬಂದಾಯಿತು. 2 ತಾಸು ಪೂಜಾ, ನಾನು ದೇವರತ್ರ ಇದ್ದೆ ಅಂತ. ನಮ್ಮ ಮೀಟರ್ ಪ್ರಕಾರ 2 ಅವರ್ಸ್ ಸಾಧನೆ ಆಯಿತು. ಒಂದು ವೇಳೆ ನಮಗೆ ಕನೆಕ್ಷನ್ ಮೇಲೆ ನಿಂತರೆ ಅಲ್ಲಿಗೆ ಫೋನ್ ಮಾಡಿ ನೋಡಿ ನಮ್ಮ ಸಾಧನೆ ನಿಮ್ಮ ಮೀಟರ್ ಪ್ರಕಾರ ಎಷ್ಟಾಗಿದೆ ಅಂದ್ರೆ, ನಮ್ಮ ಪ್ರಕಾರ 2 ತಾಸು ಆಗಿದೆ ಅಂದ್ರೆ 2 ನಿಮಿಷವೂ ಇಲ್ಲ ನಿಮ್ ಸಾಧನೆ ಅಂತಾರೆ. ಮೇಲಿಂದ ಫೋನ್ ಬರುತ್ತೆ, ಯಾಕೆ ಅಷ್ಟು ಹೊತ್ತು ಪೂಜೆ ಮಾಡೋ ಕಾಲಕ್ಕೆ ದೇವರಲ್ಲೇ ಮನಸ್ಸಿಟ್ಟಿಲ್ಲ. ಅಲ್ಲರಿ, ಸಾಲಿಗ್ರಾಮ ಪ್ರತಿಮಾ ಇಟ್ಕೊಂಡು ನೋಡಿ ನೋಡಿ ಮಾಡಿದುವಲ್ಲ, ಮಾಡಿದ್ದೇನು ಅದೇ ದೇವರು ಅಂತ. ಆ ಸಾಲಿಗ್ರಾಮ ಪ್ರತಿಮಾ ಅದೇ ದೇವರು ಅಂತ ಅದೇ ತಲೆಗೇನೆ ಹಾಲು ಹೊಯ್ದು ನೀರು ಹೊಯ್ದು ಒದ್ದಾಡಿದು. ಆ ಸಾಲಿಗ್ರಾಮಕ್ಕಿಂತ ಪ್ರತಿಮೆಗಿಂತ ಬೇರೊಬ್ಬ ದೇವ ಇದ್ದಾನೆ, ಕದಲುವ ದೇವ ಇದ್ದಾನೆ ಎಂಬ ಎಚ್ಚರ ಪೂಜಾ ಮಾಡುವ ಕಾಲಕ್ಕೆ ಎಷ್ಟು ಹೊತ್ತು ಬರ್ತಾ ಇದೆ ನಮಗೆ? ಬರ್ತಾನೇ ಇಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾ ಹೇಳ್ತಾ ಇದ್ದೇನೆ, ಇದನ್ನು ತಗೊಳ್ತಾ ಇದ್ದಾರೆ ಇಲ್ಲಿ. ಇಡೀ ನಾವು ಏನು ಬೇಕಾದರೂ ಮಾಡಲಿಕ್ಕಾಗ್ತಾ ಇದೆ. ಸತ್ಯನಾರಾಯಣ ವ್ರತ, ಅನಂತ ಪದ್ಮನಾಭ ವ್ರತ, ವರಮಹಾಲಕ್ಷ್ಮೀ ವ್ರತ, ಏನು ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ಹೋದರೆ ಊಟ ಮಾಡೋಷ್ಟೊತ್ತಿಗೆ 4 ಗಂಟೆಯಾ? 4 ಗಂಟೆ ಎಲ್ಲ ಬಡಿಸಿ ನಾವು ಕೂಡೋಷ್ಟೊತ್ತಿಗೆ ಮತ್ತೆ ಬರೋ ವರ್ಷ ತನಕ ಬೇಡ ಅಂತ, ಅಷ್ಟು ಸುಸ್ತಾಗಿರುತ್ತೆ ನಮಗೆ. ಅಷ್ಟೊತ್ತು ಸಾಧನೆ ಆಯಿತು ಅಂತ ಅಹಂಕಾರನೂ ಬೇರೆ ತಲೆ ಮೇಲೆ ಕಿರೀಟ ಬಂದಿರುತ್ತೆ. ಆದರೆ ಮಾಡಿದ್ದೆಷ್ಟು ಅಲ್ಲಿ, ಎಷ್ಟು ಹೊತ್ತು ನೋಡಿದ್ರು ಆ ತಂಬಿಗೆ, ಅದರ ಮೇಲೆ ತೆಂಗಿನಕಾಯಿ, ಅದಕ್ಕೆ ಮುಖವಾಡ, ಅದಕ್ಕೆ ಮುಖರ, ಹಾರ, ಹೂವು, ಅದಕ್ಕೆ ಆರತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದು, ಪಕ್ಕದಲ್ಲಿ ತೋರಿಸ್ತೋದು ನಮ್ಮ ಹಾರ ಹೇಗೆ ಹೊಡಿತಾ ಇದೆ ನೋಡಿ. ಅಲ್ಲ, ದೇವರನ್ನು ಹಿಡಿಸ್ಕೊಂಬೋ ನಾಥರೇ ಇಲ್ಲ. ಹೌದಾನೆ, ಇಂಥ ಪೂಜೆಗಳು ಇಡೀ ಜೀವನ ಮಾಡ್ತಾನೇ ಬರ್ತಾ ಇದ್ದೇವೆ. ಮತ್ತೆ ಇದಕ್ಕೊಂದು ದೊಡ್ಡ ಹಾರ ಏನು, ನಾವೇ ಸರ್ಟಿಫಿಕೇಟ್ ಕೊಡೋದು ನಾನು ಒಳ್ಳೆ ಸಾಧನೆ ಮಾಡ್ತಾ ಇದ್ದೇನೆ. ಆವಾಗ ನಿಜವಾದ ಪ್ರಶ್ನೆ ಬರ್ತಾ ಇದೆ ನಮಗೆ, ಎಷ್ಟು ಹೊತ್ತು ಒಂದು ಕರ್ಮಕಾಂಡದಲ್ಲಿ ಮನಸ್ಸಿಟ್ಟಷ್ಟು ದೇವರಲ್ಲಿ ಒಂದು ಕ್ಷಣ ಇರ್ಲಿಕ್ಕೂ ಬರ್ತಾ ಇಲ್ಲ. ಆವಾಗ ಅರಣ್ಯಕಾಚಾರ್ಯರನ್ನು ತಗೊಳ್ತಾರೆ, ನಮಗೆ ದೇವರಲ್ಲಿ ಮನಸ್ಸು ಬರ್ತಾ ಇಲ್ಲ. ಇದನ್ನು ಹೇಗೆ ಹೇಳಬಹುದು, ನಾನು ದೇವರಲ್ಲಿ ಮನಸ್ಸು ಇಡ್ತಾ ಇಲ್ಲ ಅಂತ ನಾವು ಹೇಳುತ್ತೇವೆ. ಇನ್ನು ಸ್ವಲ್ಪ ನನಗೆ ದೇವರಲ್ಲಿ ಮನಸ್ಸು ಬರ್ತಾ ಇಲ್ಲ ಅಂತ ಇನ್ನೊಂದು ರೀತಿ ಹೇಳ್ತಾ ಇದ್ದೇವೆ. ಆದರೆ ಸರಿಯಾಗಿ ಹೇಳಬೇಕಾಗಿದ್ದೇನು, ಒಳಗೆ ಒಬ್ಬ ಕೂತಿದ್ದಾನೆ ಭಗವಂತ, ನಮ್ಮ ಮನಸ್ಸು ಅವನ ಹಿಡಿತದಲ್ಲಿದೆ, ಅವನೇ ನಮ್ಮ ಮನಸ್ಸನ್ನ ತನ್ನ ಕಡೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂಬುದು ಸತ್ಯವಾದ ವಿಚಾರ. ತಲವಕಾರ ಉಪನಿಷತ್ತಿನಲ್ಲಿ ಬರುತ್ತೆ, ವಿಚಾರ ಬರುತ್ತೆ. ರುದ್ರದೇವರು ಕೇಳುತ್ತಾರೆ ಬ್ರಹ್ಮದೇವರನ್ನ, ನನ್ನ ಮನಸ್ಸು ನಾನೆಲ್ಲರ ಮನಸ್ಸಿಗೆ ನಿಯಾಮಕ, ನಾನು ಹೇಗೆ ಹೇಳಿದ್ರೆ ಎಲ್ಲರ ಮನಸ್ಸು ಓಡುತ್ತೆ, ನನ್ನ ಮನಸ್ಸು ಯಾರ ಹಿಡಿತದಲ್ಲಿದೆ? ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಮನಸ್ಸು ನನ್ನ ಮನಸ್ಸು ಸೇರಿ ಯಾರ ಹಿಡಿತದಲ್ಲಿದೋ ಅವನೇ ದೇವ. ಇಲ್ಲಿ ಏನಾಗ್ತಾ ಇದೆ, ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲದೆ ನಡೆಯುತ್ತಾ ಇದೆ. ನಮ್ಮ ಮನಸ್ಸು ದೇವರ ಕೈಯಲ್ಲಿದೆ, ಎಲ್ಲ ಇಂದ್ರಿಯಗಳು ದೇವರ ಕೈಯಲ್ಲಿದೆ, ಆ ಇಂದ್ರಿಯಗಳೆಲ್ಲ ನಡೆಸೋದು ದೇವರೇ ಎಂಬ ಎಚ್ಚರ ಕಳ್ಕೊಂಡದ್ದಕ್ಕೆ ನಾವೇ ಇಟ್ಟಿಲ್ಲ ಅಂತ ದುಃಖ ಬರ್ತಾ ಇದೆ. ಅದನ್ನ ಹೇಳ್ತಾರಲ್ಲಿ, ಹೇ ಸ್ವಾಮಿ, ನನ್ನ ಮನಸ್ಸು ನಿನ್ನ ಕಡೆ ಬರ್ತಾ ಇಲ್ಲ. ಈ ಮನಸ್ಸು ನಿನ್ನ ಕಡೆ ತಾನಾಗಿ ಬರುತ್ತೋ ನಾನಾಗಿ ಇಡ್ಲೋ? ನೋಡಿ, ನಾನಾಗಿ ನನ್ನ ಮನಸ್ಸು ಇಡಲೋ ಇಲ್ಲವ ತಾನಾಗಿ ಬರುತ್ತೋ ನೀನಾಗಿ ಕರ್ಕೊಂಡು ಹೋಗ್ಬೇಕು? 3ಕ್ಕೆ ಉತ್ತರ ಕೊಡು. ನಾನಾಗಿ ನನ್ನ ಮನಸ್ಸಿಡಬೇಕಾದ್ರೆ ನಾ ಸ್ವತಂತ್ರನಾಗಿರಬೇಕು. ನಾ ಸ್ವತಂತ್ರನಲ್ಲ. ಮನಸ್ಸು ತಾನಾಗಿ ನಿನ್ನ ಹತ್ರ ಬರಬೇಕಾ? ಅದು ಜಡ, ಅದು ಸ್ವತಂತ್ರ ಅಲ್ಲ. ಇನ್ನ ನೀನಾಗಿ ನನ್ನ ಮನಸ್ಸನ್ನು ಕರ್ಕೊಂಡು ಹೋಗ್ಬೇಕಾ? ಹೌದು, ನೀ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆ ಅಂತ ಪ್ರಶ್ನೆ. ನಮ್ಮ ಬರ್ನೇ ಪ್ರಾಬ್ಲಮ್ ಅಲ್ವಾ, ಇಡೀ ಸಾಧನೆ ಸಾಧನೆ ಅಂತ ಹೇಳ್ತೀರಾ, ಮನಸ್ಸು ದೇವರ ಹತ್ರೇ ಹೋಗ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಉತ್ತರ ಕೊಡುತ್ತಾರೆ, ಅವನ ಕಾಲಿಗೆ ಬೀಳಬೇಕು. ಅವ ಚೂರು ಬುದ್ಧಿ ಕೊಟ್ಟಾಗ, ಸ್ವಾಮಿ ನನ್ನ ಮನಸ್ಸು ನಿನ್ನ ಕಡೆ ಇರುವಂತೆ ಮಾಡಯ್ಯ ಅಂತ ದೇವರ ಪಾದಕ್ಕೆ ಬಿದ್ದರೆ ಚೂರು 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 ನಮ್ಮ ಮನಸ್ಸನ್ನ ಸೆಳೀತಾ ಬರ್ತಾನೆ. ಅದಕ್ಕೆ ದೇವರಿಗೆ ಹೆಸರಿದೆ, ಏನದೆ? ಮನೋಹರ ಅಂತ. ಮನೋಹರ ಅಂದರೆ ಭಕ್ತರ ಮನಸ್ಸಿನಲ್ಲಿರುವ ಪಾಪಗಳನ್ನ ಹರಣ ಮಾಡಿ ಅವರ ಮನಸ್ಸನ್ನೇ ಕದ್ದು ಬಿಡ್ತಾನೆ. ಚಿತ್ತಚೋರನವ, ನಮ್ಮ ಪಾಪದ ಕಳ್ಳ, ಮನಸ್ಸಿನ ಕಳ್ಳನೂ ಅವನೇ. ಅದಕ್ಕೆ ದೇವರನ್ನ ಕರೀತಾ ಇದ್ದಾರೆ, ಸ್ವಾಮಿ ನೀನು ಕಳ್ಳ ಅಂತ ನನಗೆ ತುಂಬಾ ಹೇಳಿದ್ದಾರೆ. ನವನೀತ ಚೋರ ಸುಕುಮಾರ, ನವನೀತ ಚೋರ, ಕಳ್ಳ ಕಳ್ಳ ಅಂತ ಹೇಳಿದ್ದಾರೆ. ನನ್ನಲ್ಲೂ ಒಳ್ಳೆ ವಸ್ತುವಿದೆ, ಆ ವಸ್ತುವನ್ನ ಕದಿಯಲಿಕ್ಕೆ ಬಾರಯ್ಯ ಅಂತ ದೇವರನ್ನ ಕರೀತಾರೆ. ಪಾಹಿ ಪಾಂಡವ ಪಾಲಕಾಮಿತ ಪಾಪಿ ನಂಭವ ತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶ ಮೀಶ ನಮೋಸ್ತುತೆ. ಅಲ್ಲಿ ದೇವರನ್ನ ಕರೀತಾರೆ, ಹೇ ಪಾಂಡವ ಪಾಲಕ ಬಾ, ನನ್ನ ಮನೆಗೆ ಬಾ, ಮನಸ್ಸಿಗೆ ಬಾ. ಮಾನಸ ಮಂದಿರ ಅಂಗಣ ದೇಶಂ ಏಹಿ, ನನ್ನ ಮನಸ್ಸೇ ದೊಡ್ಡ ಅಂಗಣ, ಅಲ್ಲಿ ಬಾ ಅಂತ ದೇವರನ್ನ ಕರೀತಾರೆ. ಯಾವ ಭಗವಂತನ ಮೂರ್ತಿಯನ್ನ ಕರೆಯೋದು ಅಂದ್ರೆ ಅದ್ರಲ್ಲಿ ಹೇಳ್ತಾರೆ, ಪಾಂಡವ ಪಾಲಕ, ಪಾಂಡವರನ್ನ ಸಲಹಿದಂತಹ ಸ್ವಾಮಿ ನನ್ನ ಮನಸ್ಸಿಗೆ ಬಾ ಅಂತ ಕರೀತಾರೆ. ಇಲ್ಲಿ ಕರೆಯೋದ್ರಲ್ಲಿ ತಾತ್ಪರ್ಯ ತುಂಬಾ ಕೂತಿದೆ, ಸಮಯ ಇಲ್ಲ, ಆದಷ್ಟು ನೋಡೋಣ. ಅದಕ್ಕೇನಂತೆ ಮತ್ತು ಡಿಸೆಂಬರ್ ಅಲ್ಲಿ ಬಂದಾಗ ಮತ್ತು ನೋಡೋಣ ವಿಸ್ತಾರವಾಗಿ, ಅವಾಗ ಸ್ವಾಮಿ ನುಡಿಸಿದಾಗ ನೋಡೋಣ. ಇಲ್ಲಿ ಭಗವಂತ ಕರೀತಾ ಇದ್ದಾರೆ, ಪಾಂಡವ ಬಾಲಕ ಬಾ, ಕರೀಲಿ. ಯಾವ ರೂಪವನ್ನು ಕರೆದರೆ ಏನು? ಇಲ್ಲ, ಭಗವಂತನ ಒಂದೊಂದು ರೂಪ ಒಂದೊಂದು ಗುಣವನ್ನು ಪ್ರಕಟ ಮಾಡುತ್ತಾ ಇದೆ. ಅದಕ್ಕೆ ಹೇಳುತ್ತಾರೆ ಆಚಾರ್ಯರು, ಎಲ್ಲಾ ರೂಪಗಳು ಎಲ್ಲಾ ಕೊಡುವ ಸಾಮರ್ಥ್ಯ ಇದ್ದರೂ ಕೂಡ, ಭಗವಂತನಿಗೆ ಎಲ್ಲಾ ರೂಪದಿಂದ ಎಲ್ಲಾ ಕೊಡತಾ ಇದ್ರೂ ಕೂಡ, ನರಸಿಂಹ ರೂಪದಿಂದ ಅದು ವಿಶೇಷ ದುರಿತಾದಿ ನಿವೃತ್ತಿಗೆ. ಏ ನರಸಿಂಹದೇವರಿಗೆ ಮಕ್ಕಳು ಕೊಡ್ಲಿಕ್ಕಾಗಲ್ವಾ? ಕೊಡ್ತಾನೆ. ಆದರೆ ಕೃಷ್ಣ ಗೋಪಾಲಕೃಷ್ಣ ಅಂತ ಆ ರೀತಿ ಮಕ್ಕಳನ್ನು ಕೊಡುತ್ತಾನೆ, ಇಲ್ಲಿ ದುರಿತ ನಿವಾರಣೆ ಮಾಡುತ್ತಾನೆ. ಹಾಗೆ ಒಂದೊಂದು ರೂಪಕ್ಕೂ ಒಂದೊಂದು ಬೆಲೆ ಇದೆ, ಅದಕ್ಕೆ ಗುಣ ಚಿಂತನೆ ಮಾಡುತ್ತಾ ಇದ್ದಾರೆ ಭಗವಂತನದ್ದು. ಏನಂದು ಚಿಂತನೆ ಮಾಡುತ್ತಾ ಇದ್ದಾರೆ? ಪಾಂಡವ ಪಾಲಕ ಅಂದ್ರು, ಎಂಥ ಒಳ್ಳೆ ಚಿಂತನೆ. ಪಾಂಡವರನ್ನ ರಕ್ಷಣೆ ಮಾಡಿದ ಹರಿಯೇ ಬಾರಯ್ಯ ಅಂದ್ರು. ಅವಾಗ ಹೇಳುತ್ತಾರೆ, ಪಾಂಡವ ಪಾಲಕನ ಲಕ್ಷಣ ಏನು ಅಂದ್ರೆ, ಪಾಂಡವರು ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಳ್ಳಿ. ಪಾಂಡವರು ಅಂದ್ರೆ ಜ್ಞಾನಿಗಳು, ಪಡಿಗತ ಒಂದು ಧಾತು, ಆ ಧಾತುವಿನಿಂದ ಬಂದದ್ದೇನು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಆ ಜ್ಞಾನಿಗಳಾದ ಪಾಂಡವರನ್ನ ರಕ್ಷಣೆ ಮಾಡಿದವನೇ. ಪಾಂಡವರ ಲಕ್ಷಣ ಏನಯ್ಯ ಅಂದರೆ, ಅವರಿಗೆ ಎಷ್ಟೇ ಕಷ್ಟ ಬಂದ್ರು ಒಳ್ಳೆ ಇಂದ್ರಪ್ರಸ್ಥ ಶ್ರೀಹರಿಯ ಅನುಗ್ರಹದಿಂದ ಒಳ್ಳೆ ಸಭಾ ನಿರ್ಮಾಣ ಆಯಿತು, ರಾಜಸೂಯ ಯಾಗ ಆಯಿತು, ಏನು ವೈಭವ ವೈಭವ ವೈಭವ. ಧರ್ಮರಾಜ ತಾನು ಭೋಜನ ಹಾಕಿ ತಾನು ಕೂಡಬೇಕಾದರೆ ಲಕ್ಷ ಬ್ರಾಹ್ಮಣರು ಭೋಜನ ಆಗಿರಬೇಕಂತೆ. ತುತ್ತು ಎತ್ತಬೇಕಾದರೆ ಲಕ್ಷ ಬ್ರಾಹ್ಮಣರ ಭೋಜನ ಆಗಬೇಕು, ಇಲ್ಲದಿದ್ರೆ ತುತ್ತು ಎತ್ತಲ್ಲ ಅಂತ ಕೊಡುತ್ತಾನಂತ. ಅಂಥ ಮಹಾನುಭಾವನ, ವೈಭವೇ ವೈಭವ. ಮಾರನೇ ಕ್ಷಣ ಎಲ್ಲಾ ಬಿಡಿಸಿ ಕಾಡಿಗೆ ಕಳಿಸಿದ್ದವರನ್ನ. ಮತ್ತೆ ಇಷ್ಟು ವೈಭವದಲ್ಲಿದ್ದವರು ಇದ್ದಕ್ಕಿದ್ದಂತೆ ಕಾಡಿಗೆ ಹೋದರೆ ಅವರ ಪರಿಸ್ಥಿತಿ ಹೇಗಿರುತ್ತೆ? ಮಾನಸಿಕ ಸ್ಥಿತಿ ಸಂತೋಷವಾಗಿದ್ರಂತೆ. ಯಾಕಿದ್ರು ಅಂದ್ರೆ ಇಷ್ಟೇ ಚಿಂತನೆ, ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಆ ಸ್ವಾಮಿ ಸುಖ, ಅವರ ಚಿಂತನ ಕ್ರಮ ನೋಡಿ, ಸುಖ ವ್ಯಕ್ತಿಗಳು ಕೊಡಲ್ಲ, ಪದಾರ್ಥಗಳು ಕೊಡಲ್ಲ. ಪದಾರ್ಥದಲ್ಲೂ ದೇವರೇ ಕೊಡುತ್ತಾನೆ, ವ್ಯಕ್ತಿಗಳಲ್ಲೂ ಇದ್ದು ದೇವರೇ ಸುಖ ಕೊಡುತ್ತಾನೆ, ಇದು ಚೆನ್ನಾಗಿರುತ್ತೆ. ದುಃಖ ಪದಾರ್ಥ ಕೊಡಲ್ಲ, ದುಃಖ ಪದಾರ್ಥ ಕೊಡಲ್ಲ, ದುಃಖ ವ್ಯಕ್ತಿಗಳೇ ಕೊಡಲ್ಲ, ಒಳಗಿರುವ ದೇವ ಕೊಡುತ್ತಾನೆಂಬ ಎಚ್ಚರವು ಅವರಿಗಿದೆ. ಅದಕ್ಕೆ ಅದು ಯಾಕೆ ಕೊಡ್ತಾನೆ ಇನ್ನೊಬ್ಬರಲ್ಲಿ ನಿಂತು ನಮಗೆ ದುಃಖ ದೇವ ಅಂದರೆ, ನನ್ನ ಕರ್ಮಾನುಸಾರ ಕೊಡತಾ ಇದ್ದಾನೆ, ನನ್ನ ಕರ್ಮಾನುಸಾರ ಆ ವ್ಯಕ್ತಿ ಕರ್ಮಾನುಸಾರ ಎರಡೂ ಕರ್ಮಗಳು ಜೋಡಿಸಿ ಆ ಕರ್ಮ ಉಣಬೇಕಾದ ಪ್ರಾರಬ್ಧ ನನ್ನಲ್ಲಿ ಇದ್ದದ್ದಕ್ಕೆ ಆ ವ್ಯಕ್ತಿಯನ್ನ ಗಂಟು ಹಾಕಿ ನನಗೆ ದುಃಖ ಕೊಡತಾ ಇದ್ದಾನೆ. ಅವನು ಸರಸಿದರೂ ಇನ್ನೊಬ್ಬರ ಮೂಲಕ ದೇವರು ದುಃಖ ಕೊಡುತ್ತಾನೆ. ಈ ಎದುರಿಗಿದ್ದ ವ್ಯಕ್ತಿ ಗೊಂಬೆ ಮಾತ್ರ. ಎಷ್ಟು ಚೆನ್ನಾಗಿ ಮನಮುಟ್ಟುವಂತೆ ಹೇಳುತ್ತಾರೆ. ನಮಗರ್ಥ ಆಗಬೇಕಾದ್ರೆ ನೀವು ಯಾರ ಮೇಲೂ ಅಭಿಮಾನ ತೋರಬೇಕಪ್ಪ, ಒಳ್ಳೆ ವ್ಯಕ್ತಿ ಮೇಲೆ ಅಭಿಮಾನ ತೋರಬೇಕು. ಆದರೆ ನೀವು ಮೊದಲೇ ನೀವು ಹೋಗಬೇಕು ಅಂತ ನಿಮಗಿಲ್ಲ ಯಾವುದೋ ಕಾರಣದಿಂದ ಇಟ್ಟುಕೊಳ್ಳಿ. ಅದಕ್ಕೆ ನೀವೇನ್ ಮಾಡಿದ್ದೀರಾ, ಒಳ್ಳೆ ಗೊಂಬೆ ತಯಾರು ಮಾಡಿದ್ದೀರಾ. ಗೊಂಬೆ ಅಂದ್ರೆ ಈ ಗೊಂಬೆ ಅಲ್ಲ, ರೋಬೋಟ್ ಅಂತ ಮಾಡ್ತಾರಲ್ವಾ, ಆ ರೋಬೋಟ್ ಅನ್ನ ಮಾಡಿದ್ದೀರಾ. ಆ ರೋಬೋಟ್ ಅಂದ್ರೆ ಅದು ನಿಂತರನೇ ಇದೆ ಎಲ್ಲ, ಒಳಗೆ ಆ ಫೀಡಿಂಗ್ ಎಲ್ಲ ಮಾಡಿಕೊಟ್ಟಿದ್ದೀರಾ, ಚಿಪ್ ಎಲ್ಲ ಇಟ್ಟಿದ್ದೀರಾ. ಪ್ರೆಸ್ ಮಾಡಿದ್ರೆ ನಿಮ್ ತರನೇ ಮಾತಾಡುತ್ತೆ, ನಿಮ್ ತರನೇ ನಗುತ್ತೆ, ನಿಮ್ ತರನೇ ಎಲ್ಲ ಮಾಡ್ತಾ ಬರುತ್ತೆ. ನೀವು ಆಚೆ ವ್ಯಕ್ತಿ ಮೇಲೆ ಏನ್ ಅಭಿಮಾನ ತೋರಬೇಕು ಅಂತ ನಿಮಗಿದೆ, ಆ ಎಲ್ಲ ಅದರೊಳಗೆ ಫೀಡ್ ಮಾಡಿ ಪ್ರೆಸ್ ಮಾಡಿದ್ದೀರಾ. ಆ ಗೊಂಬೆ ಹೋಯಿತು, ನಿಮಗೆ ಬೇಕಾದವರು ಸರಿ ಮಾತಾಡಿತು, ಫ್ರೆಂಡ್ಶಿಪ್ ಬೆಳೆಯಿತು, ಅವರು ಆ ಗೊಂಬೆ ಸರಿ ಮಾತಾಡ್ತಾ ಇದ್ದಾರೆ, ಅವರ ತಲೆಯಲ್ಲಿ ಗೊಂಬೆ ಅಂತಿಲ್ಲ, ಏನ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಗಳಸ್ಯ ಕಂಠಸ್ಯ ಎಷ್ಟು ಸ್ನೇಹ ಬೆಳೀತೋ ಬೆಳೀತು, ಅಷ್ಟು ಸಂತೋಷವಾಗಿದ್ದಾರೆ. ಅವಾಗ ನೀವು ನೋಡಿದ್ದೀರಾ, ಎಲ್ಲ ನಾನು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಗೊಂಬೆಯೇ ಅಭಿಮಾನ ಪಡ್ತಾ ಇದೆ ಅಂತ ತಿಳಿತಾ ಇದ್ದಾರೆ. ಅವಾಗ ನೀವು ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ದೀರಾ, ಮಾಡಿದ ಕೂಡಲೇ ಅವರನ್ನು ಅಭಿಮಾನ ಪಡುವಂತ ಗೊಂಬೆಯೇ ಬೈಲಿಕ್ಕೆ ಹೊಡೆಯಲಿಕ್ಕೆ ಶುರು ಮಾಡಿ. ಅವಾಗ ಅವರು ಅದನ್ನ ಬೈಲಿಕ್ಕೆ ಹೊಡೆಯಲಿಕ್ಕೆ ಶುರು ಮಾಡಿದ್ರು. ಯಾಕೆ ಇದೇ ಹೊಡಿತಾ ಇದೆ. ಒಂದು ದಿವಸ ಏನು ಮಾಡಿದ್ರೆ, ನೀವೇ ಹೋಗಿ ಆ ಗೊಂಬೆಯನ್ನು ನಿಲ್ಲಿಸಿ ಸೀಳಿ ಒಳಗೆ ಮಿಷಿನ್ ಕೈಯಲ್ಲಿಟ್ಟು ರಿಮೋಟ್ ಕೈಯಲ್ಲಿಟ್ಟು ಇದನ್ನ ಕಳಿಸಿದ್ದು ನಾನೇ, ಇದರೊಳಗೆ ನಿನ್ನ ಮೇಲೆ ಅಭಿಮಾನ ತೋರಿದ್ದೆಲ್ಲ ನಾನೇ, ಗೊಂಬೆ ಮಾತ್ರ ನಿಮ್ಮ ಹತ್ರ ಬಂದದ್ದು ಅಂತ ಅವರಿಗೆ ತೋರಿಸಿದ್ವು. ಅವರಿಗೆ ಅರ್ಥ ಆಯಿತು, ಹೌದಾ, ಇದರ ಒಳಗೆ ಅಭಿಮಾನದ ಫೀಡಿಂಗ್ ಎಲ್ಲ ಮಾಡಿ ಪ್ರೆಸ್ ಮಾಡಿ ಕೊಟ್ಟದ್ದು ನೀವ, ಈ ಗೊಂಬೆ ಅಲ್ವಾ, ಅಯ್ಯೋ ಅಂದ್ರು. ಸರಿ ಆಯ್ತು. ಮಾರನೇ ದಿನ ಅವರು ಮತ್ತು ಹೋಗುವಾಗ ಆ ಗೊಂಬೆ ಎದುರಿಗೆ ಬಂತು. ಗೊಂಬೆ ಎದುರಿಗೆ ಬಂದು ಏನ್ರಿ ಚೆನ್ನಾಗಿದ್ದೀರಾ ಅಂತ ಮತ್ತ ಅಭಿಮಾನ ತೋರ್ತಾ ಇದ್ರೆ ಮೊದಲಿನಂತೆ ಅಭಿಮಾನ ಪಡ್ತಾರಾ? ಆ ಗೊಂಬೆ ಮೇಲೆ ಪಡೋದೇ ಇಲ್ಲ. ಆ ಗೊಂಬೆ ಇದು ಅಂದ್ರೆ ಇದರ ಮೂಲಕ ಅಭಿಮಾನ ತೋರುವವರ ಮೇಲೆ ಮನಸ್ಸು ಹೋಗುತ್ತೆ. ಹಾಗೆ ಶಾಸ್ತ್ರ ಹೇಳುತ್ತಾ ಇದೆ, ಭಗವಂತ ನಮ್ಮ ಮೇಲೆ ಈ ಬದುಕನ್ನು ಕೊಟ್ಟಾಗ ಅಭಿಮಾನ ತೋರಬೇಕು, ತಾನು ತಾನಲ್ಲ, ಅದಕ್ಕೆ ಎಲ್ಲರಲ್ಲಿ ನಿಂತು ಅಭಿಮಾನ ತೋರ್ತಾ ಇದ್ದಾನೆ. ಯಾರು ಕೆಲವು ಗೊಂಬೆಗಳಲ್ಲಿ ನಿಂತು ಅಭಿಮಾನ ತೋರ್ತಾನೆ, ಕೆಲವು ಗೊಂಬೆಗಳಲ್ಲಿ ನಿಂತು ಬಡಿಯುತ್ತಾನೆ, ಎಲ್ಲ ಮಾಡಿಸ್ತಾನೆ. ನಾವೇನ್ ಮಾಡುತ್ತಾ ಇದ್ದೀವಿ, ಈ ಬಡಿಯುವ ಅಭಿಮಾನ ತೋರುವ ದೇವರನ್ನ ಬಿಟ್ಟು ಗೊಂಬೆಗಳಿಗೆ ಹಾರ ಹಾಕಿ ಚಪ್ಪಾಳೆ ತಟ್ಟಿ ತಟ್ಟಿ ಆನಂದ ಪಡ್ತಾ ಇದ್ದೀವಿ. ಇದು ಬಿಡಿ ಅಂದ್ರು. ಹಾಗಾದರೆ ಯಾರಿಗೆ ಕೊಡಬೇಕು? ನಮ್ಮ ಮೇಲೆ ಎಲ್ಲರ ಮೂಲಕ ಎಲ್ಲರೊಳಗಿದ್ದು ಅಭಿಮಾನ ಪಡುವ ಸ್ವಾಮಿಯಲ್ಲಿ ಮನಸ್ಸಿಡಬೇಕು. ಅದು ಬರ್ತಾ ಇಲ್ಲ, ಅದಕ್ಕೆ ದೇವರನ್ನ ಕರೆದರು. ಸ್ವಾಮಿ, ಪಾಂಡವರು ಇಂಥ ಜ್ಞಾನಿಗಳು, ಕಷ್ಟ ಬಂದ್ರೂ ಸುಖ ಬಂದ್ರೂ ನೀನೇ ಗತಿ ಅಂತ ಚಿಂತನೆ ಮಾಡಿದ್ರು. ನೋಡಿ ಪಾಂಡವರ ಲಕ್ಷಣ, ಅಷ್ಟೇ ಕಷ್ಟ ಬಂತು, ಕಾಡಲ್ಲಿದ್ರು ದುರ್ಯೋಧನ ಅಂತ ಕಾಟ ಕೊಟ್ಟ, ಅವರು ದೇವರನ್ನ ಕೂಗಿ ಕರೀಲಿಲ್ಲ, ಹರೇ ಈ ಕಾಟ ಬಿಡಿಸು ಅಂತ ಕರೀಲಿಲ್ಲ. ಅವಾಗ ಏನಯ್ಯ ಕರೆದದ್ದು, ಕರೀಲೇ ಇಲ್ಲ. ಕಾಟ ಬಂದ ಕೂಡಲೇ ಹರೇ ನಿನಗರ್ಪಿತ ಅಂತ ಸುಮ್ಮನೆ ಕೂತರು. ಆದರೆ ಶುರುವಾಗಿದ್ದು ಸಂಕಟ ಯಾರಿಗೆ? ಸ್ವಾಮಿಗೆ. ತಾನೇ ಓಡಿ ಬಂದ. ಅಂದರೆ ಭಕ್ತರಾದ ಪಾಂಡವರನ್ನ ರಕ್ಷಣೆ ಮಾಡಲಿಕ್ಕೆ ಅವರು ಕರೆಯದಲೆ ತಾನೇ ಓಡಿ ಬಂದ ಕೃಷ್ಣ ಪಾಂಡವ ಪಾಲಕ. ಅಂಥ ಕೃಷ್ಣ ಬಾರಯ್ಯ. ಯಾಕೆ ಪಾಂಡವರಿಗೆ ನಿನ್ನ ಕರೆಯಬೇಕೆಂಬ ಮನಸ್ಸೇ ಇಲ್ಲ, ಕರೆದಿಲ್ಲ. ನನಗೆ ನಿನ್ನ ಎಚ್ಚರವೇ ಇಲ್ಲ, ಅದಕ್ಕೆ ಕರೆಯಲ್ಲ. ಅವರ ಹತ್ರ ನೀನು ತಾನಾಗಿ ಹೋಗಿದ್ದೀಯ, ನನಗೆ ನಿನ್ನ ಎಚ್ಚರವೇ ಇಲ್ಲ, ಮತ್ತೆ ನನ್ನ ಹತ್ರ ಯಾಕೆ ಬರಲ್ಲ, ಬಾರಯ್ಯ ಹರಿಯೇ. ಅದಕ್ಕೆ ಪಾಂಡವ ಪಾಲಕ ಅಂತ ಚಿಂತನೆ ಮಾಡಿದರು. ಅವಾಗ ದೇವ ಅಂದ, ಸರಿ ಪಾಂಡವ ಪಾಲಕ ಅಂದೀಯ, ಪಾಂಡವರ ಲಕ್ಷಣ ಗೊತ್ತೋ ನಿನಗೆ? ಪಾಂಡವರು ಎಂಥ ಜಪ ಮಾಡುತ್ತಾ ಇದ್ರು, ನನ್ನ ಮೇಲೆ ಎಂಥ ಭಕ್ತಿ ಮಾಡುತ್ತಾ ಇದ್ರು, ಎಂಥ ಚೆನ್ನಾಗಿದ್ರು, ಅದಕ್ಕೆ ಅವರಿಗೆ ಕಷ್ಟ ಬಂದ್ರೆ ನಾನು ಹೋದೆ ನಿನ್ನ ಹತ್ರ ಯಾಕೆ ಬರಲಿ, ಏನು ಉತ್ತರ ಕೊಡೋದು? ಅವಾಗೆ ಒಳಕ್ಕೆ ಹೋಗ್ತಾರೆ, ನಾವ ಆಳಕ್ಕೆ ಎಂದು ಹೋಗೋದೇ ಇಲ್ಲ, ಸತ್ತೇ ಹೋಗ್ತಾ ಇರ್ತೀವಿ. ಆ ಜ್ಞಾನದ ಪರಿಚಯ ಮಾಡಿಕೊಡುತ್ತಾರೆ. ಅವಾಗ ಕೇಳುತ್ತಾರೆ, ಸ್ವಾಮಿ ಪಾಂಡವರು ನಿನ್ನಲ್ಲಿ ತುಂಬಾ ಭಕ್ತಿ ಮಾಡಿದ್ರು, ಒಳ್ಳೆ ತಪಶಕ್ತಿ ಇತ್ತು, ಎಲ್ಲ ಇತ್ತು, ಒಳ್ಳೆ ನಿನ್ನ ಸೇವಾ ಮಾಡಿದ್ರು, ನಿನ್ನಲ್ಲಿ ಭಕ್ತಿ ಇಟ್ರು ಅಂತ ಹೇಳ್ತಾ ಇದೆಯಲ್ಲ, ಇವೆಲ್ಲ ಅವರಿಗೆ ತಾವಾಗಿ ತಂದುಕೊಂಡದ್ದು, ನೀ ಕೊಟ್ಟದ್ದು. ನೀನು ಅವರಲ್ಲಿ ನಿಂತು ಆ ಸಾಧನೆ ಮಾಡಿಸಿ ಅವರಿಗೆ ಆ ಭಕ್ತಿ ಕೊಟ್ಟು ಅವರಿಂದ ವಿಶೇಷವಾದ ಸಾಧನೆ ನೀ ಮಾಡಿಸಿದ್ದೋ ಅಥವಾ ಅವರಾಗೇ ಮಾಡಿದ್ದೋ? ದೇವ ಅಂದ, ಇಲ್ಲಯ್ಯ ನಾನೇ ಮಾಡಿಸಿದ್ದು. ಮತ್ತೆ ನಾನೇನು ಮಾಡಿದೆ? ನೀನೇ ಪಾಂಡವರಲ್ಲಿ ನಿಂತು ಸಾಧನೆ ಮಾಡಿಸಿ ಅವರ ಸಾಧನೆಗೆ ನೀನೇ ಮೆಚ್ಚಿ ಬಂದಾಗ ನನ್ನಲ್ಲಿ ನಿಂತು ನೀನೇ ಸಾಧನೆ ಮಾಡಿಸಿ ಅದಕ್ಕೆ ಮೆಚ್ಚಿ ನೀನೇ ಬರ್ಬೋದಲ್ಲ. ಅಲ್ಲ, ಅವರು ಬೇರೆ ನೀನು ಬೇರೆ. ಏನು ಬೇರೆ? ಅವರೆಷ್ಟು ಬಂಗಾರ ಕೊಟ್ಟರು ನಾನೇನು ಕೊಳ್ಳಿಲ್ಲ, ಅವರಿಂದ ನಿನಗೇನು ಪ್ರಯೋಜನ? ಏನೂ ಇಲ್ಲ. ಮತ್ತೆ ನನ್ನಿಂದ ಏನೂ ಇಲ್ಲ. ಏನೂ ಇಲ್ಲದೆ ಎಲ್ಲರಿಗೆ ಮಾಡುತ್ತಾ ಇರೋ ಕೆಲಸ ನನಗೆ ಮಾಡಲ್ಲ. ಎಂಥ ಆಳವಾದ ಪ್ರಶ್ನೆಗಳು ಬರ್ತಾ ಇವೆ. ಅಲ್ಲಿ ಕರೀತಾರೆ, ಪಾಂಡವ ಪಾಲಕ ಬಾ ಅಂದರೆ ಅಲ್ಲಿ ಎರಡು ರೂಪಗಳಿಗೆ ಆಹ್ವಾನ. ಒಂದು, ಪಾಂಡವರ ಒಳಗಿದ್ದು ಪಾಂಡವರಿಂದ ಸಾಧನೆ ಮಾಡಿಸಿದ ಭಗವದ್ ರೂಪ ಏನಿದೆ ಅವರ ಒಳಗೆ ಇರುವ ಬಿಂಬಮೂರ್ತಿ, ಅವನು ನೀನೆ, ನನ್ನೊಳಗಿದ್ದೀಯ, ನಿನ್ನ ರೂಪವನ್ನ ಚಿಂತನೆ ಕೊಡು. ಹಾಗೆ ಹೊರಗಿಂದ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಓಡಿ ಬಂದ ರೂಪ ಇದೆಯಲ್ಲ, ಆ ರೂಪದಿಂದಲೂ ಬಾರಯ್ಯ, ಎರಡು ರೂಪದಿಂದ ಬಾ, ನನ್ನೊಳಗೆ ನಿಂತು ಸಾಧನೆ ಮಾಡಿಸು, ಹೊರಗಿಂದ ಅನುಗ್ರಹ ಮಾಡಿ ಪೂರ್ಣವಾಗಿ ನಮ್ಮನ್ನು ರಕ್ಷಿಸಯ್ಯ, ಅದಕ್ಕೆ ನಿನ್ನ ಪಾಂಡವ ಪಾಲಕ ಅಂತ ಕರೀತಾ ಇದ್ದೇನೆ ಬಾರಯ್ಯ ಅಂತ ಕರೆದ್ರು. ಮಾನಸ ಮಂದಿರಾಂಗಣ ದೇಶ ಏಹಿ ಬಾ ಅಂದ್ರು. ಏನು, ನೀ ಕರೆದಾಗೆಲ್ಲ ಬರಬೇಕಾ? ನೀ ಕರೆದಾಗೆಲ್ಲ ಬರಬೇಕಾ? ನಾನು ಆವಾಗ ಹೇಳಿದ್ರು, ಈಶ, ನೀನು ಈಶನಯ್ಯ. ಅರ್ಥ, ಅಯ್ಯ ನಿನ್ನ ಮನಸ್ಸಿಗೆ ಬಾ ಅಂತ ಕರಿಬೇಕಾದ್ರೂ ಸ್ವಾತಂತ್ರ್ಯ ಇಲ್ಲ, ನೀನೇ ನನ್ನಲ್ಲಿ ನಿಂತು ಬಾ ಅಂತ ಕರೆಸ್ತಾ ಇದೀಯ, ದಯವಿಟ್ಟು ಬಾ ಅಂತ ಸರೆಂಡರ್ ಆಗ್ತಾ ಇದ್ದಾರೆ. ಇಲ್ಲಿ ದೊಡ್ಡ ವಿಚಾರ ನೋಡಬೇಕಾದ ವಿಚಾರವಿದೆ. ಎರಡೇ ನಿಮಿಷ, ಪ್ರಹ್ಲಾದರಾದರ ಮಾತು ತುಂಬಾ ಸುಂದರವಾಗಿ ನಾವು ನೋಡಬೇಕಾಗಿದ್ದೇವೆ. ಯಾವುದದು ಅಂದ್ರೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ಯೇ ಅಂತ. ಏನದು? ಬ್ರಾಹ್ಮಣ ಇದ್ದಾನೆ, 12 ಲಕ್ಷಣ ದ್ವಿಷಡ್ಗುಣಯುತಾತ್, 12 ಲಕ್ಷಣಗಳಿಂದ ಕೂಡಿಕೊಂಡಿದ್ದಾನೆ. ಅಂಥ ಬ್ರಾಹ್ಮಣ ಏನಾಗಿದ್ದಾನೆ? ದೇವರಿಗೆ ವಿಮುಖ ಆಗಿದ್ದಾನೆ. ಬ್ರಾಹ್ಮಣ ದೇವರಿಗೆ ವಿಮುಖ. ಅಂಥ ದೇವರಿಗೆ ವಿಮುಖನಾದ ಬ್ರಾಹ್ಮಣನಿಗಿಂತ ದೇವರಿಗೆ ಸುಮುಖನಾದ ಚಂಡಾಲ ಶ್ರೇಷ್ಠ ಅಂದ್ರು. ಅದಷ್ಟು ಸುಲಭದ್ದಲ್ಲ. ಅಲ್ಲಿ ಬರ್ತಾರೆ, ಈ ಬ್ರಾಹ್ಮಣ ಅಂದಿರಲ್ಲ, ಆತನಲ್ಲಿ 12 ಗುಣಗಳು ಇವೆ ಅಂದಿರಲ್ಲ, ಆ 12 ಗುಣಗಳು ಯಾವುದು ಅಂದರೆ ಅದರಲ್ಲಿ ಒಂದು ಗುಣ ಯಾವುದು? ಅದು ಬರಬೇಕಾದ ಗುಣಗಳ ಪಟ್ಟಿ ಕೊಡುತ್ತಾರೆ. ಶಮ, ದಮ, ತಪಸ್ಸು, ತಿತಿಕ್ಷ ಎಲ್ಲ ಕೊಡತ್ತ. ಶಮ ಅಂದ್ರು ಅಂದರೆ, ಶಮ ಅಂದ್ರೆ ಏನು? ಶಮೋ ಮನ್ನಿಷ್ಠತ ಬುದ್ಧೇ, ಬುದ್ಧಿ ಸದಾ ದೇವರಲ್ಲೇ ಇರುವುದು ಶಮ. ಈಗ ಅರ್ಥ ಆಗ್ತಾ ಇದೆಯಾ? ಬ್ರಾಹ್ಮಣ ಇದ್ದಾನೆ, ಅವನಲ್ಲಿ ಶಮ ಎಂಬ ಗುಣ ಇದೆ, ಅಂದರೆ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಆದರೆ ದೇವರಿಗೆ ವಿಮುಖ ಆಗಿದ್ದಾನೆ. ಹೇಗೆ ಕೊಡುತ್ತೆ ಇದು? ಯಾಕೆ ಅಂದ್ರೆ, ನಾವು ಒಬ್ಬರಿಗೆ ಸುಮುಖರಾಗೋದು ಅಂದ್ರೆ ಅವರಲ್ಲೇ ಮನಸ್ಸಿಟ್ಟರೆ ಸುಮುಖರಾಗೋದು, ಅವರಲ್ಲಿ ಮನಸ್ಸಿಟ್ಟಿಲ್ಲ ವಿಮುಖರಾಗೋದು ಅಂತ ಬರುತ್ತೆ. ಹಾಗಾದರೆ ದೇವರಿಗೆ ಸುಮುಖರಾಗಿರಬೇಕಾದ್ರೆ ದೇವರಲ್ಲೇ ಮನಸ್ಸಿಟ್ಟರೆ ಸಾಕು. ಇಷ್ಟು ನಮ್ಮ ತಲೆಯ ತಿಳುವಳಿಕೆ. ಪ್ರಹ್ಲಾದರಾದ್ರೆ ಹೇಳ್ತಾ ಇದ್ದಾರೆ, ಆ ಬ್ರಾಹ್ಮಣ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಆದರೆ ದೇವರಿಗೆ ವಿಮುಖ ಅಂದ್ರು. ಹೇಗ್ರಿ ಇದು? ಉತ್ತರ ಕೊಡುತ್ತಾರೆ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಆದರೆ ನಾನಿಟ್ಟೆ ಅಂತ ಹೇಳಿಕೊಂಡ. ಅಂದರೆ ಮನಸ್ಸು ದೇವರೇ ತನ್ನಲ್ಲಿ ಬರುವಂತೆ ಮಾಡಿದಾಗ ದೇವರ ಸ್ವಾತಂತ್ರ್ಯವನ್ನ ಮರೆತು ತನ್ನ ಅಸ್ವಾತಂತ್ರ್ಯವನ್ನು ಮರೆತು ನಾನೇ ದೇವರಲ್ಲಿ ಮನಸ್ಸಿಟ್ಟೆ ಅಂತ ತಿಳ್ಕೊಂಡು ದೇವರಲ್ಲಿ ಮನಸ್ಸಿಟ್ಟರು. ನೋಡಿ, ದೇವರಲ್ಲಿ ಮನಸ್ಸಿಡುವುದಲ್ಲ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಎಲ್ಲೂ ಹೋಗ್ತಾ ಇಲ್ಲ, ಆದರೂ ದೇವರಿಗೆ ವಿಮುಖ. ಯಾಕೆ? ನಾ ಅಂತ ಅಹಂಕಾರ ಬಂದಿದೆ. ಅಂತ ಭೂರಿಮಾನ ಅಂದ್ರು. ಅಂದ್ರೆ ಕೇವಲ ದೇವರ ಪೂಜಾ ಮಾಡುತ್ತಾ ದೇವರಲ್ಲೇ ಮನಸ್ಸಿಡೋದು, ದೇವರ ಕಾರ್ಯಗಳೇ ಮಾಡೋದು ಎಷ್ಟು ಮುಖ್ಯವೋ ಅದೆಲ್ಲ ಶ್ರೀಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೂ ಅಷ್ಟೇ ಮುಖ್ಯ. ಅದು ಕಳಕೊಂಡು ನಾ ನಾ ಅಂತ ಒದ್ದಾಡ್ತಾ ಇರ್ತೇವೆ. ಅದೊಂದಿದ್ರೆ ಸಾಕು ಹೆಗ್ಗಣ, ಇಡೀ ನಮ್ಮ ಸಾಧನೆ ಎಲ್ಲ ಧ್ವಂಸ ಆಗಿ ಬಿಡ್ತಾ ಇರುತ್ತೆ. ಬಳದ್ರೆ ನಾವೇನಾದ್ರೂ ಮಾಡಿಸಿರ್ತೇವೆ, ಯಾವುದು ಹೋಮಾನ ಹೋಮವೋ ಅದು ಇದು ಮಾಡಿ ಊಟಕ್ಕೆ ಹಾಕಿರ್ತೇವೆ. ಬಂದವರು ಅಪ್ಪಾ ಎಷ್ಟು ಜನ ಮಾಡಿದ್ದೀರಾ ಅಂತ ಹೇಳ್ತಾರೆ. ಹೇಳೋ ಕಾಲಕ್ಕೆ ಏ ನಾವೇನ್ ಮಾಡಿದ್ದು, ಎಲ್ಲ ದೇವರೇ ಮಾಡಿಸಿದ್ದು. ಎಲ್ಲ ದೇವರೇ ಮಾಡಿಸಿದ್ದು ಅಂದ್ರೆ ನಿಮ್ಮ ಮುಖ ಯಾಕ್ರಿ ಅಷ್ಟು ಟ್ಯೂಬ್ಲೈಟ್ ತರ ಹೊಡಿತಾ ಇದೆ? ಅಂದ್ರೆ ಒಳಗೆ ನಾನೇ ನಾನೇ ಅಂತ ಕೂತಿದೆ, ಅವ್ರು ಹೊಗಳ್ತಾ ಇದ್ರೆ ಆನಂದ ಬರ್ತಾ ಇದೆ, ಮೇಲೆ ಪಾಲಿಶ್ ಮಾತ್ ಏನದು, ಎಲ್ಲ ಸ್ವಾಮಿ ಮಾಡಿಸಿದ ಅಂತ ಈ ಡೊಂಬರಾಟ ಬಿಡಿ. ಅಲ್ಲ ಇದ್ರೆ ಏನಾಯ್ತಂತೆ, ಅದೊಂದಿದ್ರೆ ಸಾಕು ಅಂದ್ರು. ದೇವರನ್ನ ಮರೆತು, ದೇವರ ಸ್ವಾತಂತ್ರ್ಯ ಶಕ್ತಿಯನ್ನ ಮರೆತು ನಾ ಮಾಡಿದೆ ಅಂತ ಅಂದುಕೊಂಡರೆ ಒಂದೊಂದು ಆಚಮನ ಮೊದಲುಕೊಂಡು ಪ್ರತಿಯೊಂದು ಕರ್ಮ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಾಗಿದ್ದು ನಾನಾ ನೀಚ ಜನ್ಮಗಳು ಕೊಡುತ್ತೆ ಅಂತ ಹೇಳುತ್ತಾರೆ. ಸ್ನಾನ ಆಚಮನ ಸ್ನಾನ ಸಂಧ್ಯಾ ಏನೇನು ಮಾಡುತ್ತಾರೆ, ತತ್ ಸರ್ವಮಿ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾಲಕಮೇವ ಭವತಿ. ಅದಕ್ಕೆ ಕೇಳುತ್ತಾ ಇದ್ದಾರೆ, ಹೇ ಸ್ವಾಮಿ, ಪಾಂಡವರಲ್ಲಿ ನೀನಿಂತು ಎಂಥ ಮನಸ್ಸು ಕೊಟ್ಟಿದ್ದೀಯಾ? ಅವರೆಲ್ಲ ಮಾಡಿದರು, ರಾಜಸೂಯಾಗ ಮಾಡಿದರು, ಕೃಷ್ಣನ ಪಾದಕ್ಕಿಟ್ಟರು. ಹೇಗೆ? ನಾ ಮಾಡಿದವು ನೀನ್ ತಗೋ ಅಂತ ಕೊಳ್ಳಿಲ್ಲ, ನೀನೇ ಮಾಡಿಸಿದ್ದು ನಿನಗರ್ಪಿತ ಹರಿಯೇ, ನಮ್ದೇನಿದೆ ನೀ ಮಾಡಿಸಿದ್ದು, ನಮ್ಮ ಸ್ವಭಾವ ನೀನೇ ಮಾಡಿಸಿದ್ದು ಅಂತ ಶರಣಾಗತರಾದರು. ಇಲ್ಲಿ ಕರೀತಾ ಇದ್ದಾರೆ, ಹೇ ಸ್ವಾಮಿ ನನ್ನ ಮನಸ್ಸಿಗೆ ಬಾ, ಸುಮ್ಮನೆ ಬರೋದಲ್ಲ, ನನಗೆ ಏನೇನು ಸಾಧನೆ ಮಾಡಿಸಬೇಕು ಅದು ಮಾಡಿಸಲಿಕ್ಕೆ ಬಾ. ಬರೇ ಮಾಡಿಸೋದಲ್ಲ, ಮಾಡಿಸಿದ ಕಾಲಕ್ಕೆ, ಮಾಡಿಸೋ ಕಾಲಕ್ಕೆ, ಮಾಡಿಸಿದ ಮೇಲೆ ನೀನೇ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಕೊಡಲಿಕ್ಕೆ ಬಾ ಹರಿಯೇ, ನನ್ನ ಮನಸ್ಸಿಗೆ ಬಾ ಅಂತ ಕರೀತಾ ಇದ್ದಾರೆ. ಆ ಕರೆಯೋ ಕಾಲಕ್ಕೆ ತುಂಬಾ ಪ್ರಶ್ನೆಗಳು ಬರುತ್ತೆ, ಅದಕ್ಕೆಲ್ಲ ಸುಂದರವಾದ ಉತ್ತರ. ಅಂದರೆ ಒಂದು ಕಡೆ ಶಾಸ್ತ್ರ ಪ್ರಮೇಯಗಳ ಪರಿಚಯ, ಇನ್ನೊಂದು ಕಡೆ ಸುಂದರವಾದ ವಾದ ವಿನೋದದಂತೆ ದೇವರ ಜೊತೆಗೆ ಮಾತಾಡಿದಂತೆ ಇರುವ ಅಪರೂಪದ ಗ್ರಂಥಗಳ ಸರಪಳಿಯನ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಾತ್ಮ ರಸರಂಜನಿ ಒಂದು, ಎರಡನೆಯದು ಷೋಡಶಿ, ಮೂರನೆಯದು ಚತುರ್ದಶಿ. ಅವರು ಶಿಷ್ಯರಿಗೆ ಪತ್ರ ಬರೆಯುತ್ತಾರೆ. ಈ ಆಯುರ್ವೇದದಲ್ಲಿ ಗುಳಿಗೆ ಕೊಡ್ತಾರೆ, ಜೊತೆಗೆ ರಸೌಷಧ ಕೊಡ್ತಾರೆ. ನಾನು ನಿಮಗೆ ಕಳಿಸ್ತಾ ಇದ್ದೇನೆ ಎರಡು ಮಾತ್ರೆ, ಷೋಡಶಿ ಚತುರ್ದಶಿ ಎಂಬ ಮಾತ್ರೆ ಜೊತೆಗೆ ರಸೌಷಧ, ಅಧ್ಯಾತ್ಮ ರಸರಂಜನಿ ಕೊಡ್ತಾ ಇದ್ದೇನೆ. ಇದನ್ನ ಭಜಮಾನ ಪುನಃ ಪುನಃ ಭವರೋಗೌಷಧಂ ದಿವ್ಯಂ, ಇದನ್ನ ನಿತ್ಯವೂ ಸೇವಾ ಮಾಡಿದರೆ ಭವರೋಗ ಇರೋದೇ ಇಲ್ಲ, ಶ್ರೀಹರಿ ಸದಾ ಅನುಗ್ರಹ ಮಾಡುತ್ತಾನೆ ಅಂತ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ನನಗೆ ಹೇಳಲಿಕ್ಕೆ ಬರಲ್ಲ ಅಂತಹ ದೊಡ್ಡ ಗ್ರಂಥ. ಅನುಭವಿಸಿ ದೇವರನ್ನ ಕಂಡು, ಆ ದೇವರನ್ನ ಕಂಡ ಆನಂದದಲ್ಲಿ ಮಿಕ್ಕವರು ಸಂಸಾರದಲ್ಲಿ ಒದ್ದಾಡ್ತಾ ಇದ್ರೆ ಅವರಿಗೆ ಆ ಒದ್ದಾಟಕ್ಕೆ ಮೂಲವಾದ ಅಜ್ಞಾನವನ್ನ ಚೆನ್ನಾಗಿ ಪರಿಚಯ ಮಾಡಿ, ಜ್ಞಾನದ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ, ಕಳಕಳಿಯಿಂದ ಅನುಭವಿಸಿ ಹೇಳಿದ ಗ್ರಂಥ. ಅನುಭವವೇ ಇಲ್ಲದಂತ ನನ್ನಂಥವರು ಹೇಳಿದರೆ ಬರೀ ಬರಡಾಗೆ ಇರುತ್ತೆ. ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ಶ್ರೀಕೃಷ್ಣ
ಆಗ